ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಅರಣ್ಯ ಒತ್ತುವರಿ ತೆರವು, ಮಾನವೀಯ ನೆಲೆಯಲ್ಲಿ ಕ್ರಮ, ಈಶ್ವರ್ ಖಂಡ್ರೆ. ಚಿಲಿಪಿಲಿ ಯೋಜನೆ, ಪೂರ್ವ ಪ್ರಾಥಮಿಕ ಹಂತದ ಗಣಿತ ಕಲಿಕೆಗೆ ಸೃಜನಶೀಲ ಪಠ್ಯಕ್ರಮ, ಮಧು ಬಂಗಾರಪ್ಪ. ರಾಜ್ಯದ ಉಪವಿಭಾಗಾಧಿಕಾರಿ ನ್ಯಾಯಾಲಯಗಳ 33,207 ಪ್ರಕರಣಗಳು ಇತ್ಯರ್ಥ, ಕೃಷ್ಣ ಬೈರೇಗೌಡ. ಮಾಲ್ಡೀವ್ಸ್ ಭಾರತ ಮಧ್ಯದ ಸೌಹಾರ್ದ ಸಂಬಂಧ ಬಲಗೊಂಡಿದೆ, ಥಾವರ್ಚಂದ್ ಗೆಹ್ಲೋಟ್. ಈಗ ವಾರ್ತೆಗಳ ವಿವರ. ಅರಣ್ಯ ಒತ್ತುವರಿ ವಿಷಯದಲ್ಲಿ ವಸ್ತುಸ್ಥಿತಿ ಪರಿಶೀಲಿಸಿ ಮಾನವೀಯ ನೆಲೆಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದ್ದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೃಷಿಕರು ಬುಡಕಟ್ಟು ಸಮುದಾಯದವರನ್ನು ಒಕ್ಕಲೆಬ್ಬಿಸದಂತೆ ಅರಣ್ಯಾಧಿಕಾರಿಗಳಿಗೆ ನಿರ್ದೇಶಿಸಿದ್ದಾಗಿ ಸಚಿವರು ಹೇಳಿದರು. ಹಾವು ಕಚ್ಚಿ ಸಾವನ್ನಪ್ಪಿದವರಿಗೆ ಹೆಚ್ಚಿನ ಪರಿಹಾರ ನೀಡುವ ಕುರಿತಂತೆ ಉತ್ತರ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳ ಬೇಡಿಕೆಯಿದ್ದು ಪರಿಶೀಲಿಸುವುದಾಗಿ ಭರವಸೆ ನೀಡಿದರು. ಕಾರವಾರ ಅರಣ್ಯ ವಿಭಾಗ ಆಲಿವ್ ರಿಡ್ಲೆ ಕಡಲಾಮೆಗಳ ರಕ್ಷಣೆ ಮತ್ತು ಪುನರ್ವಸತಿ ಕೇಂದ್ರವನ್ನು ಪ್ರಾರಂಭಿಸಿ ಪ್ರವಾಸೋದ್ಯಮದ ಬಲವರ್ಧನೆಗೆ ಮುಂದಾಗಿದೆ. ಕಾರವಾರ ಬಳಿ ಕೋಡಿಭಾಗದ ಟ್ರೀ ಪಾರ್ಕ್ನಲ್ಲಿ ಕಡಲಾಮೆಗಳ ಪುನರ್ವಸತಿ ಕೇಂದ್ರ ಸ್ಥಾಪಿಸಲು ನಿರ್ಧರಿಸಲಾಗಿದೆ. 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದ್ದು ವಿಶ್ವಬ್ಯಾಂಕ್ ಅನುದಾನ ನೀಡಲಿದೆ. ಕಡಲಾಮೆಗಳಿಗೆ ಸಂಬಂಧಿಸಿದ ವ್ಯಾಖ್ಯಾನ ಕೇಂದ್ರ ಹಾಗೂ ಅಧ್ಯಯನ ಕೇಂದ್ರವನ್ನು ರೂಪಿಸಲಾಗುತ್ತಿದೆ. ತಿಮಿಂಗಿಲಗಳು ಮತ್ತು ಇತರೆ ಪರಭಕ್ಷಕಗಳ ದಾಳಿಯಿಂದ ಗಾಯಗೊಂಡ ಆಮೆಗಳಿಗೆ ಚಿಕಿತ್ಸೆ ನೀಡುವ ಪಶುವೈದ್ಯರನ್ನು ಸಹ ನಿಯೋಜಿಸಿ ಆರೈಕೆ ಬಳಿಕ ಪುನರ್ವಸತಿ ಕಲ್ಪಿಸಲು ಯೋಜಿಸಲಾಗಿದೆ. ಕೊಡಗು ಜಿಲ್ಲೆ ವಿರಾಜಪೇಟೆಯ ವೈದ್ಯ ಡಾ ಎಸ್ವಿ ನರಸಿಂಹನ್ ಕಳೆದ 41 ವರ್ಷಗಳಿಂದ ರಾಷ್ಟ್ರೀಯ ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ತಾವೇ ರಚಿಸಿದ ಪ್ರಾಣಿ ಹಾಗೂ ಪಕ್ಷಿಗಳ ಸುಂದರ ಚಿತ್ರಗಳ ಸಂದೇಶ ಪತ್ರಗಳನ್ನು ಸಹೃದಯಿಗಳಿಗೆ ಕಳುಹಿಸುತ್ತಿದ್ದಾರೆ. ಈ ಬಾರಿಯ 70ನೇ ವನ್ಯಜೀವಿ ಸಪ್ತಾಹದಲ್ಲಿ ಪ್ರೀತಿ ಇಲ್ಲದ ಹೊರತು ಪ್ರಕೃತಿ ಸಂರಕ್ಷಣೆ ಅಸಾಧ್ಯ ಎನ್ನುವ ಚಿತ್ರದೊಂದಿಗೆ ಜೌಗುಹಕ್ಕಿಯ ಚಿತ್ರ ಹಾಗೂ ಮತ್ತೊಂದು ಪತ್ರದಲ್ಲಿ ನವಿಲುಗರಿಯ ಚಿತ್ರದೊಂದಿಗೆ ಪ್ರಕೃತಿ ಸವಿಯಲು ಸಾಕು 2 ಕಣ್ಗಳು, ಉಳಿಸಲು ಬೇಕು 1,000 ಕೈಗಳು ಎಂಬ ಸಂದೇಶ ಹೊತ್ತ ಪತ್ರಗಳನ್ನು ನರಸಿಂಹನ್ ಸಿದ್ಧಪಡಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಹವ್ಯಾಸದ ಕುರಿತು ಹಂಚಿಕೊಂಡಿದ್ದಾರೆ.
ಸುಮಾರು 41 ವರ್ಷಕ್ಕೆ ಹಿಂದೆ ಕೊಡಗಿನಲ್ಲಿ ತರಂಗ ಅಂತ ಹೇಳೋ ಒಂದು ವೇದಿಕೆ, ಪ್ರತಿ ತಿಂಗಳು ಹೊರಗಿನಿಂದ ಬಂದ ಕಲಾವಿದರಿಗೆ ಒಂದು ವೇದಿಕೆಯ ಸೃಷ್ಟಿ ಮಾಡಿ ಕೊಡ್ತಾ ಇದ್ವಿ, ಕಲೆಯನ್ನ ಅವರು ತೋರಿಸಿ ಹೋಗುವಂತ ಪ್ರೋಗ್ರಾಮ್. ಸುಮಾರು 50-52 ತಿಂಗಳುಗಳ ಕಾಲ ಈ ಕಾರ್ಯಕ್ರಮ ಮಾಡಿದ್ದೇನೆ. ಅದರಲ್ಲಿ 83ನೇ ಇಸ್ವಿಯಲ್ಲಿ ಒಂದು ಕಾರ್ಯಕ್ರಮ, ಯಾವುದೋ ಒಂದು ವನ್ಯಜೀವಿಗಳ ಮೇಲೆ ಯಾರೋ ಕಾರ್ಯಕ್ರಮ ಕೊಡುದಿತ್ತು, ಇನ್ವಿಟೇಷನ್ ಅಂತ ಹೇಳಿ ಒಂದು ಬರೀತೇವಲ್ಲ, 100 ಜನ ಆಹ್ವಾನಿತರಿದ್ರು, ಒಂದು ಚಿತ್ರವನ್ನ ಬರೆದು ಆ ಚಿತ್ರವನ್ನ ಜೊತೆಗೆ ಒಂದು ಸಂದೇಶ ಬರೆದು ಅವರಿಗೆ ಹೀಗೆ ಒಂದು ಕಾರ್ಯಕ್ರಮ ಉಂಟು ಅಂತ ಹೇಳಿ ಬರೆದಿದ್ದೆ. ಒಂದು ಭಾರಿ ಖುಷಿಯಾಗಿದೆ ಎಲ್ಲರಿಗೂ ಕೂಡ ಅದನ್ನು ನೋಡಿ, ಓಹ್ ಬಹಳ ಚೆನ್ನಾಗಿದೆ ಇದು ಅಂತ ಹೇಳಿದ್ರು ಅವರು ನನಗೆ. ಅದು ಅದೇ ಪ್ರೇರಣೆ ಅಂತ ಕಾಣಿಸಿದೆ ಬಹುಶಃ ನನಗೆ. ಅದರ ಮುಂದಿನ ವರ್ಷದಿಂದ ಅದು ಅಕ್ಟೋಬರ್ 1ನೇ ವಾರದಲ್ಲಿ ವನ್ಯಜೀವಿ ಸಪ್ತಾಹ ಅಂತ ಮಾಡ್ತೇವೆ, ಅಕ್ಟೋಬರ್ 2ರಿಂದ 8ರವರೆಗೆ ಅಂಗವಾಗಿ ಇದನ್ನು ಮಾಡಿದ್ದು. ಹಾಗಾಗಿ ಪ್ರತಿ ವರ್ಷವೂ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಯಾವ ಕಾರ್ಡ್ಗಳನ್ನು ನಾನು ಮರೀತೇನೋ ಅದನ್ನು ಎಲ್ಲರಿಗೂ ಕಳಿಸುವಂತ ಒಂದು ಪ್ರೋಗ್ರಾಮ್ ಹಾಕೊಂಡಿದ್ದೇನೆ. ನಾನು ಸುಮಾರು 40 ವರ್ಷದಿಂದ ಈ ವನ್ಯಜೀವಿ ಸಂದೇಶ ಪತ್ರ ಅಂತ ಏನ್ ಕರಿತೀನೋ ಅದನ್ನು ಮಾಡ್ತಾ ಇದ್ದೇನೆ. ವರ್ಷ ಪೂರ್ತಿ ಬರೀತೇನೆ, ಪ್ರಿಂಟ್ ಮಾಡಿದ ಮೇಲೆ ಸುಮಾರು 1,200ರಿಂದ 1,300 ಜನಕ್ಕೆ ಇದನ್ನ ವಿಶ್ವದಾದ್ಯಂತ ಎಲ್ಲ ನಮ್ಮ ದೇಶದಲ್ಲಿ ಹೋಗ್ತೇವೆ, ಹೊರಗೆ ದೇಶದಲ್ಲಿ ಹೋಗುತ್ತೆ.
ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿ ನಾಡಿದ್ದು ನಡೆಯಲಿದ್ದು, ಅಂಬಾವಿಲಾಸ ಅರಮನೆ ಆವರಣದಲ್ಲಿ ಆನೆಗಳಿಗೆ ಮೊದಲ ಹಂತದ ತಾಲೀಮು ನಡೆಸಲಾಯಿತು. ನಿಶಾನೆ ಆನೆಯಾಗಿ ಧನಂಜಯ, ನೌಪತ್ ಆನೆಯಾಗಿ ಗೋಪಿ, ಚಿನ್ನದ ಅಂಬಾರಿ ಹೊತ್ತು ಸಾಗಲಿರುವ ಅಭಿಮನ್ಯು ಆನೆಯೊಂದಿಗೆ ಕುಮ್ಕಿ ಆನೆಗಳು ಭಾಗವಹಿಸಿದ್ದವು. ಇಂದು ಬೆಳಗ್ಗೆ 2ನೇ ಹಂತದ ತಾಲೀಮು ನಡೆಯಲಿದೆ. ಹಿರಿಯ ಅರಣ್ಯಾಧಿಕಾರಿ ಪ್ರಭುಗೌಡ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
ನಾಡಹಬ್ಬ ದಸರಾ 2024ರ ಅಂಗವಾಗಿ ಎಲ್ಲಾ ತಾಲೀಮುಗಳನ್ನ ಮುಗಿದಿದೆ. ಕೊನೆಯ ಹಂತವಾಗಿ ಪುಷ್ಪಾರ್ಚನೆಯ ರಿಹರ್ಸಲ್ ಅನ್ನ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿಯಾಗಿ ನಾವು ರಿಹರ್ಸಲ್ ಅನ್ನ ಮಾಡಿದ್ವಿ. ಪುಷ್ಪಾರ್ಚನೆ ದಿನ ಯಾವ್ಯಾವ ರೀತಿ ಕಾರ್ಯಕ್ರಮಗಳು ಇರ್ತಾವೋ ಅದೇ ರೀತಿ ಅದನ್ನ ಡೆಮೋ ತರ ಮಾಡಿದ್ವಿ. ಎಲ್ಲಾ ಆನೆಗಳು, ಕುದುರೆಗಳು, ಪೊಲೀಸ್ ಸಿಬ್ಬಂದಿ, ಅರಣ್ಯ ಸಿಬ್ಬಂದಿಗಳು ಎಲ್ಲಾ ಸೇರಿಬಿಟ್ಟು ಈ ತಾಲೀಮು ಕೂಡ ಯಶಸ್ವಿಯಾಗಿದೆ. ಸಾಲಾನೆಗಳು ಮತ್ತೆ ನಿಶಾನ ಆನೆ, ಧನಂಜಯ, ನೌಪತ್ ಆನೆ, ಗೋಪಿ ಎಲ್ಲಾ ಆನೆಗಳು ಕೂಡ ಒಂಚೂರು ಕೂಡ ಕದಲಿಲ್ಲ. ಅಂಬಾರಿ ಆನೆಗಳು ಮತ್ತು ಕುಮ್ಕಿ ಆನೆಗಳು ಚೆನ್ನಾಗಿ ಸ್ಪಂದನೆ ಮಾಡಿವೆ.
ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
ಆತ್ಮೀಯ ಕೇಳುಗರೆ, ಗಮನಿಸಿ, ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಮತ್ತು ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗದಲ್ಲಿ ಕಾಪಿ ಎಡಿಟರ್ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ.
ಅರ್ಜಿದಾರರು ಪದವೀಧರರಾಗಿರಬೇಕು. ಮಾಧ್ಯಮ ಕ್ಷೇತ್ರದಲ್ಲಿ 5 ವರ್ಷ ಅನುಭವ ಅಪೇಕ್ಷಣೀಯ.
ವಯಸ್ಸು 35 ವರ್ಷ ಮೀರಿರಬಾರದು.
ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 24ನೇ ತಾರೀಕು ಕಡೆಯ ದಿನ.
ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿ .org/information/vacancy ಜಾಲತಾಣವನ್ನು ಸಂಪರ್ಕಿಸಬಹುದು.
ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸರ್ಕಾರಿ ಶಾಲೆಗಳಲ್ಲಿ ಹೊಸದಾಗಿ ಆರಂಭಿಸಲಾದ ಎಲ್ಕೆಜಿ ಯುಕೆಜಿ ತರಗತಿ ಮಕ್ಕಳಿಗೆ ಚಿಲಿಪಿಲಿ ಯೋಜನೆಯಡಿ ಗಣಿತ ಸೇರಿದಂತೆ ಸೃಜನಶೀಲ ಕಲಿಕೆಗೆ ಪಠ್ಯಕ್ರಮ ರೂಪಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಸಚಿವರು, ಗಣಿತ ಗಣಕ ಕಾರ್ಯಕ್ರಮದಡಿ ತರಬೇತಿ ಪಡೆದ ಶಿಕ್ಷಕರು 3ರಿಂದ 5ನೇ ತರಗತಿ ವಿದ್ಯಾರ್ಥಿಗಳ ಪೋಷಕರ ಮೊಬೈಲ್ಗೆ ಕರೆ ಮಾಡಿ ಪ್ರತಿದಿನ 45 ನಿಮಿಷಗಳವರೆಗೂ ಗಣಿತ ಹೇಳಿಕೊಡಲಿದ್ದಾರೆ. ಮರುಸಿಂಚನ ಕಾರ್ಯಕ್ರಮದಡಿ 7ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹಿಂದಿನ ತರಗತಿಯಲ್ಲಿನ ಪಾಠಗಳನ್ನು ಪುನರ್ಮನನ ಮಾಡಿಕೊಡಲಾಗುವುದು ಎಂದರು. ರಾಜ್ಯದ ಎಲ್ಲ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದ 33,207 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ ಎಂದು ಕಂದಾಯ ಖಾತೆ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿ ವಿಡಿಯೋ ಸಂವಾದದ ಮೂಲಕ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ತಕರಾರು ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ ರೈತರಿಗೆ ಶೀಘ್ರ ನ್ಯಾಯ ಒದಗಿಸುವ ಸಲುವಾಗಿ ತುಮಕೂರು, ಮಂಡ್ಯ, ಮೈಸೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ಕುಂದಾಪುರ ಸೇರಿ 11 ಜಿಲ್ಲೆಗಳಲ್ಲಿ 20ಕ್ಕೂ ಅಧಿಕ ವಿಶೇಷ ನ್ಯಾಯಾಲಯಗಳಿಗೆ ಚಾಲನೆ ನೀಡಲಾಗಿದೆ. ಬಾಕಿ ಪ್ರಕರಣಗಳ ತ್ವರಿತ ವಿಲೇವಾರಿಗೂ ಅಧಿಕಾರಿಗಳ ಸಭೆಯಲ್ಲಿ ಸೂಚಿಸಿದ್ದಾಗಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜ್ಜು ಮತ್ತು ಪ್ರಥಮ ಮಹಿಳೆ ಸಾಜಿದಾ ಮೊಹಮ್ಮದ್ ಅವರ ಸೌಜನ್ಯದ ಭೇಟಿ ಮತ್ತು ಮಹತ್ವದ ಸಭೆಗಳು ದ್ವಿಪಕ್ಷೀಯ ಸಂಬಂಧ ಮತ್ತು 2 ದೇಶಗಳ ಮಧ್ಯದ ಸೌಹಾರ್ದ ಸಂಬಂಧವನ್ನು ಬಲಪಡಿಸಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಭಾರತದ ಪ್ರವಾಸದಲ್ಲಿರುವ ಮಾಲ್ಡೀವ್ಸ್ ಅಧ್ಯಕ್ಷರು ಬೆಂಗಳೂರಿಗೆ ಆಗಮಿಸಿದ್ದು ರಾಜಭವನಕ್ಕೆ ಭೇಟಿ ನೀಡಿದರು. ರಾಜ್ಯಪಾಲರು ಆತ್ಮೀಯವಾಗಿ ಸ್ವಾಗತಿಸಿ ಗೌರವಿಸಿದರು. ದೇಶದ ಹೆಮ್ಮೆಯ ಉದ್ಯಮಿ ಟಾಟಾ ಸಮೂಹದ ಮುಖ್ಯಸ್ಥರಾದ ರತನ್ ಟಾಟಾ ಮುಂಬಯಿಯ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ನಿನ್ನೆ ನಿಧನರಾದರು. ಅವರಿಗೆ 86 ವರ್ಷ ವಯಸ್ಸಾಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದು ರತನ್ ಟಾಟಾ ಅವರು ತಮ್ಮ ಬದುಕು ಮತ್ತು ಸಾಧನೆಗಳ ಮೂಲಕ ಅಜರಾಮರ ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುವುದಾಗಿ ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ರಾಜ್ಯಮಟ್ಟದ ಚದುರಂಗ ಸ್ಪರ್ಧೆಯಲ್ಲಿ 17 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಕಲಬುರಗಿಯ ಶ್ರೇಯಸ್ ಸಡ್ಡು 8 ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಕಾರವಾರದ ಸಿಂಚನಾ ಭಟ್, ಶಿವಮೊಗ್ಗದ ಪವನಿ ಆರ್ ಕ್ರಮವಾಗಿ 8 ಅಂಕಗಳೊಂದಿಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನಗಳನ್ನು ಹಂಚಿಕೊಂಡಿದ್ದಾರೆ ಎಂದು ಮುಖ್ಯ ನಿರ್ಣಾಯಕ ಮಂಜುನಾಥ್ ಎಂ ತಿಳಿಸಿದ್ದಾರೆ. ಪ್ರೌಢಶಾಲಾ ವಿದ್ಯಾರ್ಥಿಗಳ ರಾಜ್ಯಮಟ್ಟದ ಚದುರಂಗ ಸ್ಪರ್ಧೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಚಳಗೇರಿಯ ಕೆನರಾ ಇ ವಿಷನ್ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿತವಾಗಿತ್ತು. 5 ಬಾಲಕರು 5 ಬಾಲಕಿಯರು ರಾಜ್ಯವನ್ನು ಪ್ರತಿನಿಧಿಸಲಿದ್ದಾರೆ. ಲಕ್ಷದ್ವೀಪಗಳು ಹಾಗೂ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ಮುಂದಿನ 3-4 ದಿನ ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಬಳ್ಳಾರಿ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಇಂದು ಗುಡುಗು ಸಹಿತ ಮಳೆ ನಿರೀಕ್ಷಿತ. ದಕ್ಷಿಣ ಕನ್ನಡ, ಗದಗ್, ಕೊಪ್ಪಳ, ಧಾರವಾಡ, ಹಾವೇರಿ ಜಿಲ್ಲೆಗಳಲ್ಲೂ ಇಂದು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಅಕ್ಟೋಬರ್ ತಿಂಗಳ 2ನೇ ಗುರುವಾರವನ್ನು ವಿಶ್ವ ಮಕ್ಕಳ ದೃಷ್ಟಿರಕ್ಷಣೆ ದಿನವಾಗಿ ಘೋಷಿಸಿದೆ. ದೃಷ್ಟಿದೋಷದಿಂದ ಎಲ್ಲ ಮಕ್ಕಳನ್ನು ಮುಕ್ತಿಗಾಣಿಸುವುದು ಈ ದಿನಾಚರಣೆಯ ಧ್ಯೇಯ. ಕೆಲಸದ ಸ್ಥಳದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಆದ್ಯತೆ ನೀಡುವ ಸಮಯವಿದು ಎಂಬ ಧ್ಯೇಯದೊಂದಿಗೆ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಇಂದು ಬೆಳಗ್ಗೆ 11:30ಕ್ಕೆ ಕಲಬುರಗಿಯ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅರಣ್ಯ ಒತ್ತುವರಿ ತೆರವು, ಮಾನವೀಯ ನೆಲೆಯಲ್ಲಿ ಕ್ರಮ, ಈಶ್ವರ್ ಖಂಡ್ರೆ. ಚಿಲಿಪಿಲಿ ಯೋಜನೆ, ಪೂರ್ವ ಪ್ರಾಥಮಿಕ ಹಂತದ ಗಣಿತ ಕಲಿಕೆಗೆ ಸೃಜನಶೀಲ ಪಠ್ಯಕ್ರಮ, ಮಧು ಬಂಗಾರಪ್ಪ. ರಾಜ್ಯದ ಉಪವಿಭಾಗಾಧಿಕಾರಿ ನ್ಯಾಯಾಲಯಗಳ 33,207 ಪ್ರಕರಣಗಳು ಇತ್ಯರ್ಥ. ಕೃಷ್ಣ ಬೈರೇಗೌಡ. ಮಾಲ್ಡೀವ್ಸ್ ಭಾರತ ಮಧ್ಯದ ಸೌಹಾರ್ದ ಸಂಬಂಧ ಬಲಗೊಂಡಿದೆ. ಥಾವರ್ಚಂದ್ ಗೆಹ್ಲೋಟ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.